ಇಲ್ಲ, ನಿನ್ನೆ ಮಾಡಿದ್ರೆ ತಾನೇ ಪೂಜೆ ನೀನು ಮಾಡಲೇ ಬರಲಿಕ್ಕೆ, ಅದು ಇಲ್ಲ ಅಂತ ಕೇಳಿದರೆ ಬೇಡ, ತುಳಸಿ ಒಣಗಿದ ತುಳಸಿ ಆದರೂ ಸಾಕು, ಅದು ಇಲ್ಲ ಅಂತ ಕೇಳಿದರೆ ಆ ತುಳಸಿ ಕಾಷ್ಟ ಹಾಕಿ ಸಾಕು, ದೇವರು ತುಳಸಿ ಮಾಲೆ ಮಾಡಿಸ್ಬಿಡಿ ಒಂದು ದೇವರಿಗೆ ನಿತ್ಯ ಹಾಕಿ, ತುಳಸಿ ಮೇಲೆ ತುಳಸಿಗಳು ಸಿಗೋದಿಲ್ಲ ತಾನೆ, ತುಳಸಿ ಇಲ್ಲವಲ್ಲ, ತುಳಸಿ ಮಾಲೆ ಮಾಡಿ ನಿತ್ಯ ದೇವರಿಗೆ ಹಾಕಿ, ತುಳಸಿ ಸಿಗ್ತಾ ಇಲ್ಲ ಆಗ, ಅದೂ ಇಲ್ಲ, ಯಾರೋ ಹೋದ ಹೊಡ್ಕೊಂಡು ಹೋಗಿಬಿಟ್ರು ಅಂತ ಅದನ್ನು ಕೇಳಿದರು ಕೂಡ, ಯೋಚನೆ ಮಾಡಬೇಡಿ. ಕೊನೆ ವಿಜಯದಾಸ ಹೇಳ್ತಾರೆ, ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲಜಾಕ್ಷ ನರ್ಚಿಸಿರಿ ಅಯ್ಯ, ಓಂ ನಮೋ ನಾರಾಯಣಾಯ ತುಳಸಿ ಸಮರ್ಪಯಾಮಿ, ಆಯ್ತು ದೇವರು ತಗೊಂಡ್ಬಿಡ್ತಾನೆ. ಏನು ಇಷ್ಟು ಕರುಣಾಳು ಇದ್ದಾಗ ದೇವ್ರ ಪೂಜೆ ಮಾಡೋದಿಲ್ಲ ಅಂದ್ರೆ ನೆಪ ಏನು ಕೊಡ್ತೀರಿ ನೀವೀಗ? ಸಾಧ್ಯನೇ ಇಲ್ಲ. ಅಂದರೆ ದೇವರ ಆರಾಧನೆಗೆ ಏನು ಕಾರಣ ಯದುಪತಿಯ ಮರೆಯುತ್ತೀರಿ? ಪುರಂದರದಾಸನ ಮಾತು ಸೀದ ಒಳ್ಳೆ ಮಾತು, ಅಥವಾ ಹಂಗೆ ಹೋಗಿರ್ತಾರೆ ಸೀರೆಗಿರೆ ವ್ಯಾಪಾರಕ್ಕೆ, 20-30 ತೆಗೆಸಿಬಿಡ್ತಾರೆ, ಮನೆ ಬೇಡ ಅಂತಾರೆ, ಹಂಗೆ ಏನು ಬಿಡೋದಿಲ್ಲ, ಯಾಕೆ ಬೇಡ ಹೇಳಿ ಅಂತೀಕ, ಯಾಕೆ ಬೇಡ, ನೀವು ಬಾರ್ಡರ್ ಸರಿ ಹೋಗಲಿಲ್ಲ, ಬಣ್ಣ ಸರಿ ಹೋಗಲಿಲ್ವಾ ಹೇಳಿ, ಹೇಳ್ತಾರೆ ಬೇರೆ ತರಿಸ್ಕೊಡ್ತೀನಿ, ಹೋಗಬೇಡಿ ನೀವು ಬೇಕಾದ ತರಿಸ್ಕೊಡ್ತೀನಿ ಆಯ್ತಾ, ಅದು ಹೋಗಕ್ಕೆ ಬಿಡೋದಿಲ್ಲ ಅದು, ಯಾಕೆ ಬೇಡ ಹೇಳಿ ಕಾರಣ ಕೊಡಿ ನೀವೀಗ ಅಂತ ಹೇಳ್ತಾರೆ. ಇಲ್ಲ ತೊಗೊಳಕ್ಕೆ ಬಂದಿಲ್ವಾ, ಮತ್ತೆ ಹಾಗಿದ್ರೆ ನೀವು ಉಪಯೋಗ ಇಲ್ಲ, ನೀವು ಮೋಸ ಮಾಡಿದಾಗಲೇ ನಮ್ಮ ಟೈಮ್ ಮಾಡಿದ್ರಿ ಅಂತ ಹೇಳ್ತಾರೆ. ತೊಗೊಳ್ಳೋ ಉದ್ದೇಶ ಇದ್ರೆ ಸಪ್ಲೈ ಮಾಡೇ ಮಾಡ್ತೇವೆ. ಈ ಅಂಗಡಿಯವನಿಷ್ಟು ಹಠ ಹಿಡಿಬೇಕಾದ್ರೆ ದೇವ್ರು ಹೇಗೆ ಕೇಳ್ತಾರೆ, ನನ್ನ ಯಾಕೆ ಯಾ ಬಿಡ್ತೀರಿ ಅಂತ ಪರಮಾತ್ಮ ಕೇಳ್ತಾರೆ. ಯಾಕೆ ಏನು ಡಿಫೆಕ್ಟ್ ಇದೆ ನನ್ನಲ್ಲಿ ಯೋಚನೆ ಮಾಡಿ, ನಿರ್ದೋಷ ಪರಮಾತ್ಮ, ಸಕಲ ದೋಷ ದೂರ, ಬಿಡೋ ಕಾರಣನೇ ಇಲ್ಲ, ಗುಣಗಳು ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ದೇವರನ್ನ ಯಾಕೆ ಬಿಡ್ತೀರಿ ನೀವೀಗ? ಈ ದೃಷ್ಟಿಯಿಂದ ಬಹಳ ಮಾರ್ಮಿಕವಾದ ಮಾತು. ಅನ್ಯ ವಾರ್ತೆಗೆ ನೀ ಸೋಗಲೀಸದೆ ಮನ ನಿನ್ನಂಗ್ರಿಯೋಳು ನಿಲ್ಲಿಸೋ, ದಾಸರು ಕೇಳ್ತಾರೆ ಬೇರೆ ಕಡೆ ಹೋಗಬಾರ್ದು ನನ್ನ ಮನಸ್ಸು, ನಿನ್ನಲ್ಲೇ ಇರಾಗೆ ಮಾಡು. ಅನನ್ಯಾಹ ಚಿಂತೆಯಂತೋ ಮಾಂ ಯೇ ಜನಾಹ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ ಅಹಂ. ತೇಷಾಂ ಬಹುವಚನ, ಅಹಂ ಏಕವಚನ. ಭಕ್ತರ ಸಂಖ್ಯೆ ಅಪಾರ, ಭಗವಂತ ಒಬ್ಬನೇ, ಒಬ್ಬನೇ ಭಗವಂತ, ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ, ಯಾವ ಕಾಲಕ್ಕೂ ಕೈ ಬಿಡೋದೇ ಇಲ್ಲ, ಬಿಟ್ಟ ದಾಖಲೆ ಒಂದೂ ಇಲ್ಲ. ಅಂದಮೇಲೆ ದೇವರನ್ನು ಬಿಡೋ ಸಂಭವ ಇಲ್ಲ, ದೇವರ ಆರಾಧನೆ ಮಾಡಲೇಬೇಕು. ಬಿಡೋದನ್ನು ಬೇರೆ ಬಿಡೋದು 1000 ಕಾರಣ ಇರುತ್ತೆ ನಮಗೆ, ಆದರೂ ತಗೊಂಡಿರ್ತೇವೆ. ಬೇರೆ ಎಷ್ಟೋ ವಸ್ತುಗಳು ಇಟ್ಕೊಂಡಿದ್ದೇವಲ್ಲ ನಾವು, ನೆಕ್ಸ್ಟ್ ಡೇಂಜರ್ ಇದೆ ಅದರಿಂದ. ಎಷ್ಟೋ ವಸ್ತುಗಳು ನಾವು ಇಟ್ಕೊಂಡು ಗ್ಯಾಸ್ ಇಟ್ಕೊಂಡಿದ್ದಾರೆ, ಢಮ ಅಂತ ಯಾವ ಬೇಕಾದ್ರೂ ಹರಬಹುದು, ಅದು ಒಂದು ರಿಸ್ಕ್ ಇದೆ, ಆದರೂ ಕೂಡ ಬಿಡೋದಿಲ್ಲ ಅದನ್ನು, ಏನು ಮಾಡಿದ್ರು ಬಿಡೋದಿಲ್ಲ. ಎಷ್ಟೋ ಜನ ಕರೆಂಟ್ ಇದೆ, ರಿಸ್ಕ್ ಇದೆ. ಎಷ್ಟೋ ಜನ ನಾನು ನೋಡಿದ್ದೇನೆ ತುಂಬ ಅಪಾಯಕರವಾದ ಸನ್ನಿವೇಶ, ಕರೆಂಟಿಂದ ಬಹಳ ಅಪಾಯ ಉಂಟು, ಆದರೆ ಬಿಟ್ಟಿಲ್ಲ. ಯಾಕೆ ಅದು ನಮ್ಗೆ ಉಪಯೋಗ ಇದೆ ಅದರಿಂದ, ಅಂದರೆ ಉಪಯೋಗ ಇದೆ, ಅದು ಅಷ್ಟೇ ಡೇಂಜರ್ ಇದೆ, ಪ್ರಾಣ ಹೋಗೋಷ್ಟು ದುಃಖ ಇದೆ. ಆದರೆ ಕೆಲವು ಉಪಯೋಗಕ್ಕೋಸ್ಕರ ಹಿಡಿತೇವಲ್ಲ, ದೇವರಿಂದ ಅಪಾಯದ ಹೆಸರೇ ಇಲ್ಲ ಅಂದಮೇಲೆ ನಾವು ಬಿಡೋ ಕಾರಣವೇ ಇಲ್ಲ. ಆದ್ದರಿಂದ ಅನನ್ಯಾಸ್ತಿಂತ ಎಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಇಷ್ಟು ಹೇಳಿ ಭಗವಂತ, ಆ ಶ್ಲೋಕದ ಅರ್ಥ ತುಂಬ ಉಂಟು, ಮುಂದೆ ನೋಡೋಣ, ನಾಳೆಗೆ ಅಧ್ಯಾಯ ಮುಗಿಸಬೇಕು ಎಂಬ ದೃಷ್ಟಿ ಕೂಡ ಉಂಟು. ಆದ್ದರಿಂದ ಮುಂದೆ ನೋಡೋಣ. ಅಲ್ಲ ಕೃಷ್ಣ, ಬೇರೆ ದೇವರು ಪೂಜೆ ಮಾಡ್ತಾರಲ್ಲ ಅವರಿಗೂ ಫಲ ಸಿಗುತ್ತಲ್ಲ, ಮತ್ತೆ ಬೇರೆ ದೇವ್ರ ಪೂಜೆ ಯಾಕೆ ಮಾಡಬಾರ್ದು ಹಾಗಿದ್ರೆ? ಇದು ಭಾಳ ಒಳ್ಳೆಯ ಪ್ರಶ್ನೆ ಇದು. ಇವತ್ತು ವಿಷ್ಣು ಪೂಜೆ ಮಾಡೋ ಸಂಖ್ಯೆನೇ ಭಾರಿ ಕಡಿಮೆ, ಹಾಗೆ ಹೇಳಬೇಕು ಅಂದರೆ ಬೇರೆಯವ್ರ ದೇವತೆಗಳು ಪೂಜೆ, ಇನ್ನೂ ದೇವ್ರ ಪೂಜೆ ಮಾಡೋದ್ರೆ ಬೇಕಾಶ್ಚರ ಇದ್ದಾರೆ, ದೇವ್ರ ದೇವ್ರು ಬಿಟ್ಟವರು ಇದ್ದಾರೆ, ಉಚ್ಚಾಪಟ್ಟೆ ದೇವಗಳನ್ನ ಪೂಜೆ ಮಾಡೋದ್ರೆ ಜನಗಳನ್ನೇ ಕಾಲು ಹಿಡಿಯೋ ಜನ ಇದ್ದಾರೆ. ಎಷ್ಟೋ ಜನಗಳಿಗೆ ಎಂಥೆಂಥವರು ಅವರು ಕೆಲವು ಅಧಿಕಾರದ ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಿರುತ್ತಾರೆ. ಆ ಕೃಷ್ಣ ಅವ್ರಿಗೆ ಕೆಲಸ ಆಗುತ್ತೋ ಇಲ್ಲೋ ಅದು ಭಗವಂತ ಉತ್ತರ ಕೊಡ್ತಾರೆ. ಎಷ್ಟು ಚೆನ್ನಾಗಿರೋ ಮಾತದು. ಏ ಪಿ ಅನ್ಯ ದೇವತಾ ಭಕ್ತಾಹ ಸಜಂತೆ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಕೌಂತೆಯ ಮಾಮೇವ ಯಜಂತಿ ಅವಿಧಿಪೂರ್ವಕಂ. ಮುಂದಿನ ಶ್ಲೋಕ. ಬೇರೆ ದೇವತೆಗಳು ಆರಾಧನೆ ಮಾಡ್ತಾರಲ್ಲ ಅವರಿಗೆ ಗೊತ್ತಿಲ್ಲ, ಅವರು ಕೂಡ ನನ್ನ ಪೂಜೆನೇ ಮಾಡೋದು ಅಂತ ಹೇಳ್ತಾರೆ. ಬೇರೆ ದೇವತೆಗಳು ಯಾರು ಪೂಜೆ ಬೇಕಾದರೂ ಮಾಡಿ, ಅವ್ರಿಗೆ ಗೊತ್ತಿ ಅನ್ನೋಂಗ್ಲಿ ಏನು ಮಾಡ್ತಾ ಇದ್ದಾರೆ, ಅವರೀಗ ನನ್ನ ಪೂಜೆನೇ ಮಾಡ್ತಾ ಇದ್ದಾರೆ. ಇದು ಭಾರಿ ವಿಶೇಷ. ಅಂದರೆ ಯಾರೇ ಎಲ್ಲೇ ದೇವ್ರ ಪೂಜೆ ಮಾಡಿದರೂ ಕೂಡ ಆಕಾಶಾತ್ಪತಿ ತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಭಗವಂತನಿಗೆ ತಲುಪು ನೀರು ಹರಿತು ಸರಿಯಾಗಿ ಅಂದರೆ ಕೊನೆ ಸಮುದ್ರ ಸೇರಲೇಬೇಕು. ದೇವ್ರ ಪೂಜೆ ಎಲ್ಲೇ ಆದರೂ ಎಲ್ಲಿ ಸೇರಬೇಕದು ಭಗವಂತನ ತಲುಪಲೇಬೇಕು. ಮತ್ತೆ ಆಯ್ತಲ್ಲ ಫಲ ಕೊಡು ಅಂದರೆ ಇಲ್ಲ, ಅವಿಧಿಪೂರ್ವಕಂ. ಏನು ಮಾಡಿದ್ದಾರೆ ಅವರು? ವಿಧಿವಿಧಾನ ಮರೆತು ಬಿಟ್ಟಿದ್ದಾರೆ. ವಿಧಿವಿಧಾನ ಸರಿಯಿಲ್ಲ. ಪೂಜೆ ಮಾಡೋದು ನನ್ನನ್ನೇ, ಫಲ ಕಾಣೋದು ನನ್ನಿಂದನೇ, ಪೂಜೆ ಮಾಡೋದು ನನ್ನನ್ನು, ಫಲ ಕೊಡೋದು ನಾನೇ. ಅವ್ರೇನು ತಿಳ್ಕೊಂಡಿದ್ದಾರೆ? ಫಲ ಅವ್ರು ಕೊಟ್ಟರು ಅಂತ ತಿಳ್ಕೊಂಡ್ಬಿಡ್ತಾರೆ, ಇದು ಡೇಂಜರ್ ಅಂತ ಹೇಳ್ತಾರೆ. ಇವತ್ತು ಯಾವ ದೇವತೆಗೂ ಫಲ ಕೊಡೋ ಶಕ್ತಿ ಇಲ್ಲ. ಓಂ ಫಲಮತ ಉಪಪತ್ತೇಹೇ ಓಂ. ಫಲ ಕೊಡೋ ಶಕ್ತಿ ಇರೋದು ಯಾರು? ಭಗವಂತನಿಗೆ ಮಾತ್ರ. ಫಲ ಕೊಡೋ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಸಿಂಪಲ್, ನಮ್ಮ ಎದುರಿಗೆ ಎಕ್ಸಾಂಪಲ್ ಉಂಟು. ಇವತ್ತಿನ ದಿವಸ ಇವತ್ತು ಯಾರೇ ಹಣ ಕೊಡಲಿ, ಎಂಥ ಯಾರೇ ಹಣ ಕೊಟ್ಟರು ಕೂಡ ಆ ನೋಟು ಸರ್ಕಾರ ಪ್ರಿಂಟ್ ಮಾಡಿರೋ ಮತ್ತು ಇವರು ಪ್ರಿಂಟ್ ಮಾಡಿರೋದಲ್ಲ, ಪ್ರಿಂಟ್ ಮಾಡಿದ ನೋಟೇ ಅಲ್ಲ ಅದು. ಸರ್ಕಾರ ಪ್ರಿಂಟ್ ಮಾಡಿದ್ರೆ ಮಾತ್ರ ನೋಟು, ದೇವರು ಕೊಟ್ಟರೆ ಮಾತ್ರ ಫಲ, ಇಲ್ಲೋದ್ರೆ ಫಲ ಅಲ್ಲ ಅದು. ಖೋಟ ನೋಟ್ ಮಾಡೋರು ಕೂಡ ಚಲಾಯಿಸಿ ಗೌರ್ಮೆಂಟ್ ನೋಟ್ ತಗೋತಾರೆ, ಆಮೇಲೆ ಖೋಟ ನೋಟ್ ದಾಟಿಸ್ಬಿಟ್ಟು ಗೌರ್ಮೆಂಟ್ ನೋಟ್ ತಗೋತಾರೆ, ಯಾಕೆ ಅದಕ್ಕೆ ಮಾತ್ರ ಬೆಲೆ, ಇದಕ್ಕೆ ಬೆಲೆ ಇಲ್ಲ. ಈ ಮಾತು ನಮ್ಗೆ ಅರ್ಥವಾದರೆ ಕಳ್ಳ ಸುಳ್ಳ ಸ್ಮಗ್ಲರು ಯಾವನೇ ದುಡ್ಡು ಕೊಡಲಿ, ಆ ದುಡ್ಡು ನಿಜವಾಗಲೂ ಎಲ್ಲಿದ್ದದು? ಸರ್ಕಾರದ್ದು. ಮತ್ತು ಯಾರೇ ಫಲ ಕೊಡಲಿ, ಆ ಫಲ ಯಾರದ್ದು? ಭಗವಂತ ಕೊಟ್ಟಿದ್ದು. ಮತ್ತೆ ಆಯ್ತಲ್ಲ ಅಂತ ಕೇಳಿದ್ರೆ ಅವಿಧಿ ಪೂರ್ವಕಂ. ಹಾಗಾದ್ರೆ ದುಡ್ಡು ನಮ್ಮದ್ರಲ್ಲಿ ಬ್ಲಾಕ್ ಮನಿ ಅಲ್ಲ ಅಂತ ಕೇಳಿದರೆ ಅಲ್ಲ ಅರ್ನ್ ಸರಿಯಾಗಿ ಮಾಡಿಲ್ಲ ನೀನೀಗ ಅದಕ್ಕೆ ಬ್ಲಾಕ್ ಮನಿ ಅಂತ. ಮನಿ ಬ್ಲಾಕ್ ಮನಿ ಅಂದ್ರೆ ಮನೆ ಕಪ್ಪಿರೋದಿಲ್ಲ ಹೆನ್ರಿ, ಚಳಿ ತಡತಾಳ ಹೊಡಿತಾ ಇದೆ, ಹೊಸ ನೋಟು ಬ್ಲಾಕ್ ಹೇಗಾಗುತ್ತೆ ಅಂತ ಕೇಳಿದರೆ ಅನೌಕೌಂಟೆಡ್ ಅದು. ಒಂದು ಇವತ್ತು ನಮ್ಮ ಪೂಜೆ ಮಾದರಿಗಳೆಲ್ಲ ಬ್ಲಾಕ್ ಇದ್ದಾಗ ಏನು ಪ್ರಯೋಜನ ಬರೋದಿಲ್ಲ. ಯೋಚನೆ ಮಾಡಿದರೆ ಎಷ್ಟು ಮಹತ್ತರವಾದ ಸಂದೇಶವನ್ನು ಭಗವಂತ ಕೊಡ್ತಾನೆ. ಆ ಹಣ ದೇವರು ಕೊಟ್ಟ ಫಲ, ದೇವರು ಸ್ವೀಕಾರ ಮಾಡಿದ ಪೂಜೆ, ನಾ ತಿಳ್ಕೊಂಡದ್ದು ಏನು ಮಾಡ್ತೇವೆ ಈಗ, ಇವರು ಕೊಟ್ಟರು ನಮಗೆ ಸಿಟ್ಟು ಬರುತ್ತೆ. ಯಾರೋ ಕೊಟ್ಟಿರ್ತಾರೆ ಹೇಳ್ತಾ, ಅವ್ರು ಕೊಟ್ಟರು ಇವರು ಇನ್ನೊಬ್ಬ ಕೊಟ್ಟವನೊಬ್ಬ ಇನ್ನೊಬ್ಬರು ಕೊಟ್ಟ ಅಂತ ಹೇಳ್ತಾರೆ. ಏನಯ್ಯ ಎಷ್ಟು ಮೋಸ ಮಾಡ್ತೀ, ಅವ್ರು ಕೊಟ್ಟು ಇವ್ರು ಕೊಟ್ಟರು ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ, ಕೊಟ್ಟವನು ಕಂಡ್ರಂತೂ ಮಾಡ್ತೀವಿ, ಇನ್ನೊಮ್ಮೆ ಕೊಡೋದಿಲ್ಲ ಅಂತ ತೀರ್ಮಾನ ಮಾಡಿಬಿಡ್ತ. ಕೊಟ್ಟಿದ್ದು ನಾನು ಇನ್ನೊಬ್ಬನ ಹೆಸರು ಹೇಳ್ತಾನಲ್ಲ, ಇನ್ನೊಬ್ಬನಿಗೂ ಕೊಡೋದಿಲ್ಲ ಹಾಗಿದೆ. ಕೊಡೋದು ಭಗವಂತ, ಯಾರೋ ಕೊಟ್ಟರು ಅಂತ ಹೇಳಿದರೆ ಏನು ಅನ್ಯಾಯ. ಯಾರಿಗೂ ಕೊಡೋ ಶಕ್ತಿ ಇಲ್ಲ, ಕೊಡೋ ಶಕ್ತಿ ಭಗವಂತನಿಗೆ ಮಾತ್ರ ಉಂಟು. ಯಾರ್ಯಾರೋ ಕೊಡ್ತಾರಲ್ಲ ಅಂದರೆ ದೇವರು ಪ್ರೇರೇಪಣೆ ಮಾಡಿ ಕೊಡಿಸ್ತಾನಷ್ಟೇ, ಅವರು ಒಳಗೆ ನಿಂತು ಫಲ ಕೊಡ್ತಾನೆ ಹೊರತು ಬೇರೆ ಅಲ್ಲ. ಕೆಲ ಕ್ಲರ್ಕ್ಗಳು ಇರ್ತಾರೆ ಭಾರಿ ಬುದ್ಧಿವಂತರು, ತಾವೆಲ್ಲ ನೀವು ಕೂತಿರಿ ನಾನೆಲ್ಲ ಮಾಡ್ತೇನೆ ಅಂತ ತಿಳಿಸ್ಕೊಂಡ್ಬಿಡ್ತಾರೆ. ಸೈನ್ ಆಫೀಸರ್ ಎಲ್ಲ ಮಾಡ್ಕೊಂಡು ಬರೋದು, ಇವನು ಮಾಡಿ ಇನ್ವ್ಯಾಲಿಡ್ ಅದು, ಇವನು ಪಾಪ ಸಾರ್ ಇವೇ ಮಾಡಿಬಿಟ್ಟಿದ್ದು ಖಾಲಿ ಬಿದ್ದುಬಿಡ್ತಾನೆ ಪಾಪ. ಅವ್ರು ಹೇಳೋದಿಲ್ಲ ಎಲ್ಲ ನನ್ನಿಂದ ಆಯ್ತು ಗೊತ್ತಾಯ್ತಾ, ನೀವು ಸಾಹೇಬ್ರ ಹತ್ರ ಆಗ್ತಾನೆ ಇದ್ದಿಲ್ಲ, ಎಲ್ಲ ನಾನೇ ಮಾಡಿಸಿದ್ದು ಅಂತ ಹೇಳಿದ್ದಾನೆ. ಇದು ಒಂದು ನಿಜಾದಾರ್ಥ ದೇವರನ್ನ ಮರೆಸ್ತಾರೆ ಇಂಥ ಜನ. ದೇವತೆಗಳಿಗೆ ಮಾತು ಮಾಡೋದಿಲ್ಲ, ಕ್ಷುದ್ರ ದೇವತೆಗಳು ಮಾಡ್ತಾರೆ, ದೇವಪೀಠಗಳು ಮಾಡ್ತವೆ, ಆದರೆ ಭಗವದ್ಭಕ್ತ ಎಂದೆಂದು ಹಾಗೆ ಮಾಡೋದಿಲ್ಲ. ದೇವತೆಗಳು ಮಾತ್ರ ಸರಿಯಾಗಿರ್ತಾರೆ. ಇವರೆಲ್ಲ ಬೇರೆ ದೇವರು ಬಡಿಸೋರಿದ್ದಾಗೆ ಬಡಿಸೋರು ಓನರ್ ಅಲ್ಲ. ಯಾರೋ ಬಡಿಸಿ ಎಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಯಜಮಾನರಿಗೆ, ಹೇಳಿ ಸಾರ ಬಡಿಸೋರಷ್ಟೇ, ನಾವು ಬಡಿಸೋರಷ್ಟೇ. ಫಲ ಅಡುಗೆ ಮಾಡಿಸಿದ್ದು ಅವರು, ದುಡ್ಡಿನ ಖರ್ಚು ಅವರದು, ಬಡಿಸಿದವರಷ್ಟೇ. ಬಡಿಸಕ್ಕೆ ಪರಮಾತ್ಮ ಅಷ್ಟು ದೇವತೆಗಳನ್ನು ಇಟ್ಟಿದ್ದಾನೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದೇನೆ, ಅವರೇ ಫಲ ಕೊಡ್ತಾರೆ ಅಂತ ತಿಳ್ಕೊಂಡು ಹೇಳಿದರೆ ತಪ್ಪಾಗುತ್ತೆ. ಅವರೇ ಫಲ ಕೊಡ್ತಾರೆ ಅಂದರೆ ತಪ್ಪಾಗುತ್ತೆ. ಅವ್ರೇನು ಮಾಡ್ತಾರೆ ಗೊತ್ತಾ, ಬಡಿಸಿದ್ದಕ್ಕೆ ಥ್ಯಾಂಕ್ಸ್ ಓಕೆ, ಅಡುಗೆ ಮಾಡಿಸಿದ್ದು ಥ್ಯಾಂಕ್ಸ್ ಅಲ್ಲ, ಯಜಮಾನ ಇದ್ದಾನದಕ್ಕೆ. ಅವ್ರು ಹೇಳೋಗಿ ಅಲ್ಲಿ ಕೂತಿದ್ದಾರಲ್ಲ ಹೇಳೋಗಿ, ಅದಕ್ಕೆ ನಮ್ಮ ಕೆಲಸ ಇಷ್ಟೇ, ಏನೂ ಇಲ್ಲ. ಎಲ್ಲ ದೇವತೆಗಳು ಅದೇ ಮಾತನ್ನೇ ಹೇಳು, ತೇಪಿ ಮಾಮೇ ಬಕೌಂತೇಯ ಯಜಂತಿ ಅವಿಧಿ ಪೂರ್ವಕಂ. ಅವ್ರಿಗೆ ವಿಧಿವಿಧಾನ ಗೊತ್ತಿಲ್ಲ ಆದ್ದರಿಂದ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅವರು ಪೂಜೆ ದಾರಿ ತಪ್ಪಿದ ಪೂಜೆಯಾದ್ದರಿಂದ ಅವರು ಫಲ ತಗೊಳ್ಳೋದು ನನ್ನಿಂದ, ಯಾರಿಗೋ ಪೂಜೆ ಮಾಡ್ತಾರೆ ಅವ್ರು ತಪ್ಪು ತಿಳ್ಕೊಳ್ತಾರಾದ್ದರಿಂದ ಅವರಿಗೆ ಫಲ ಸಿಗೋದಿಲ್ಲ. ಅಲ್ಲ ಅವ್ರು ಪೂಜೆ ಮಾಡಿದ್ದೇವೆ, ಅವರು ಫಲ ಕೊಟ್ಟಿದ್ದಾರೆ, ನಿಂದೇನು ಗಂಟು ಹೋಯ್ತು ಅಂತ ಪ್ರಶ್ನೆ. ನಮ್ಮೊಂದು ಮಾತಿದೆ, ಹೊಳೆಗೆ ದೊಣ್ಣೆ ನಾಯಕನ ಅಪ್ಪಳಿ ಅಂತ ಒಂದು ಮಾತುಂಟು. ಯಾರೋ ಹೋಗ್ತಿರ್ತಾರೆ ಹೊಳೆ, ಯಾರೋ ಬರ್ತಾರೆ ನೀರು ಕುಡಿಯಕ್ಕೆ, ನಾವು ಕೂತಿರ್ತೇವೆ ಅಂತ ತಿಳ್ಕೊ, ಯಾರೋ ಬರ್ತಾರೆ ಕುಡೀರಿ ಪರವಾಗಿಲ್ಲ ನೀರು ಕುಡೀರಿ ಅಂತ ಕೇಳಿದ್ರೆ, ತಪ್ಪು ನೀವು ಮಾಡ್ಕೊಂಡು ಹೋಗ್ರಿ ನಾವು ಕುಡಿತೇವೆ, ನೀವೇನು ಹೇಳಬೇಕಾಗಿಲ್ಲ, ನಿಮ್ಮ ಮನೆ ಬಂದ ಹೇಳಿ ಮಾತನ್ನ. ಇಲ್ಲ ಕೇಳ್ತೀರಿ ಹಳೆ ಹರಿಯೋ ನದಿಗೆ ಹೊಳೆ ದೊಣ್ಣೆ ನಾಯಕನ ಅಪ್ಪಳಿ ಅಂತ ಹೇಳ್ತಾರಲ್ಲ, ಹಾಗೆ ಅದಲ್ಲ. ಇದಕ್ಕೆ ದೇವ್ರು ಯಾಕೆ ಕೊಡ್ತಾರೆ ಇದೆ, ಅವನೇನು ಗಂಟು ಹೋಯ್ತು, ಅವನ ಯಾಕೆ ಕೊಡಬೇಕು? ನಾವು ಕೊಟ್ಟಿದ್ದೇವೆ ಗಣೇಶನ ಮೋದಕನೇ ಮಾಡಿದ್ದೇವೆ ನಾವೀಗ, ಫಲ ಕೊಟ್ಟ ವಿಷ್ಣು ಯಾಕೆ ಬೇಕು ಇದಕ್ಕೆ? ಅದಕ್ಕೆ ಭಗವಂತ ಹೇಳುತ್ತಾನೆ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ. ಮುಂದಿನ ಶ್ಲೋಕ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ. ನನ್ನ ಎಲ್ಲ ಯಜ್ಞಗಳ ಭೋಕ್ತೃ ನಾನು, ಪ್ರಭು ನಾನು. ಉಳಿದವರಿಗೆಲ್ಲ ಕೂಡ ನಾವು ಏನೇ ಇವತ್ತು ಕೊಟ್ಟರೆ ಮೊದಲು ನನಗೆ ತಲುಪಿ ಆಮೇಲೆ ಬರುತ್ತೆ ಹೊರತು ಬೇರೆ ಇಲ್ಲ. ಸರ್ಕಾರ ಲೆಕ್ಕ ಖಜ ಹಾಕ್ತಿರ್ತಾನೆ, ಪ್ರಜೆಗೆ ಹಾಕ್ತಾನೆ. ಈಗ ವಾಪಸ್ ಕೊಡಿದ್ರೆ ಏನು ಮಾಡಿ ಕೊಡೋದಿಲ್ಲ, ಮುಗಿದೋಯ್ತು ಅದಕ್ಕೆ. ತಪ್ಪಾಗಿ ಕೊಟ್ಟಿದ್ರೆ ಕೃಷ್ಣಾರ್ಪಣೆ ಹೋಯ್ತದ್ದು, ಮತ್ತೆ ಅಲ್ಲಿಂದ ಬರಬೇಕು ವಾಪಸ್ಸು. ಟ್ರಸ್ಟ್ ಇರುತ್ತೆ, ದುಡ್ಡು ಬಂದಿದ್ದು ಹಾಕಲೇಬೇಕು ಅವನು, ತೊಗೊಳ್ಬೇಕು. ಅಲ್ಲೇ ಹಾಕ್ಬಾರ್ದು, ಯಾರೋ 1,000 ರೂಪಾಯಿ ಖರ್ಚಿರುತ್ತೆ, ಕೊಡ್ತಾರೆ ಇಲ್ಲೇ ಕೊಡೋಕೆ ಬರೋದಿಲ್ಲ ಅವನು. ಅಲ್ಲಿ ಸೇರಿಸಿ ಅಲ್ಲಿಂದ ತೊಗೋಬೇಕೆ ಹೊರತು ಹಾಗೆ ತೊಗೊಳೋದಕ್ಕೆ ಬರೋದಿಲ್ಲ. ಇವತ್ತು ಭಗವಂತನ ಏನು ಅರ್ಪಿತ ಯಾರೇ ಮಾಡಿದರೂ ಕೂಡ ಮುಟ್ಟೋದೆಲ್ಲಿ ಮೊದಲು ದೇವರಿಗೆ ಹೋಗಬೇಕದು. ಅಹಮ್ಮಿ ಸರ್ವಯಜ್ಞಾನಾಂ ಭುಕ್ತಾಚ. ಯಾವುದೇ ಯಜ್ಞ ಯಾರೇ ಎಲ್ಲೇ ಏನೇ ಮಾಡಿರಲಿ ಅದು ತಲುಪೋದು ನನಗೇನೆ, ಬೇರೆ ಯಾರಿಗೂ ಅದನ್ನು ಸ್ವೀಕಾರ ಮಾಡುವ ಅರ್ಹತೆ ಇಲ್ಲವೇ ಇಲ್ಲ, ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದೆ. ಭುಕ್ತಾಚ ಪ್ರಭುರೇವಚ, ಅದರ ಸ್ವಾಮಿ ನಾನು, ಭೋಕ್ತೃ ನಾನು. ಅದರ ಭೋಕ್ತೃ ನಾನು, ನಾ ಸ್ವಾಮಿ ನಾನು. ಅಂದಮೇಲೆ ಬೇರೆ ದೇವತೆಗಳಿಗೆ ಕೊಟ್ಟರೆ ಅವ್ರು ನನಗೆ ಕೊಡದೇ ಇರೋದ್ರಿಂದ ನನಗೆ ಕೊಟ್ಟೇ ಕೊಡ್ತಾರಾದ್ರಿಂದ ತಲುಪಿದ್ದು ನನಗೆ, ಫಲ ಕೊಡೋದು ನನ್ನ ಅಪ್ಪಣೆಯಿಂದ. ನೀವು ತಿಳ್ಕೊಂಡ್ರೆ ಅವರಿಗೆ ಅವರಿಂದ ಬಂತು ಅಂತ ತಿಳ್ಕೊಂಡ್ಬಿಡ್ತೀರಲ್ಲ, ಅದು ಸರಿಯಲ್ಲ. ಅವ್ರು ಯಾವ ಕಾಲಕ್ಕೂ ತಪ್ಪೇನೆ. ಇವತ್ತು ಲಂಚ ತಗೊಂಡು ಕೆಲಸ ಕೊಡಿಸಿದಾಗ ಸರ್ಕಾರ ಲಂಚಿಗೆ ಸರ್ಕಾರ ಕೊಟ್ಟಿದ್ದ ಕೆಲಸ ಲಂಚ ತಗೊಂಡು ತಾನು ಕೊಡಿಸ್ತೇ ಅಂತ ಮಂದಿ ತೊಗೊಂಡ್ಬಿಡ್ತಾನಲ್ಲ, ಆ ಟೈಪ್ ಅದು. ಅವನು ತಗೊಂಡಿದ್ದಲ್ಲ ಅದು, ಅದು ಮೋಸ. ಅದು ಮೋಸ. ಇವತ್ತು ಫೀಸ್ ಕೊಡ್ತಾರೆ, ಮೋಸ ಅಲ್ಲ. ಫೀಸ್ ಬೇರೆ, ಲಂಚ ಬೇರೆ. ಫೀಸ್ ಎಂಬುದು ಅಕೌಂಟೆಂಟ್ ಅದು. ಒಂದು ಇದು ಹಾಗಲ್ಲ, ಅಕೌಂಟ್ ಇಲ್ಲ ಮೊನ್ನೆ ಲಂಚ ಕೊಟ್ಟರು ಆಮೇಲೆ ಏನು ಕೆಲಸ ಆಗಲಿಲ್ಲ ವಾಪಸ್ ಕೊಡಿ ಅಂದರೆ ರಸೀದು ತೋರಿಸು ಅಂತ ಕೇಳಿದ್ರೆ ಕತೆ ಮುಗಿತವನು. ಏ ಅವ್ಯವಹಾರ ಆದವನು. ಇವತ್ತು ನಾವು ಅವ್ಯವಹಾರ ಮಾಡ್ತಾ ಇದ್ದೇವೆ. ಅವರು ಅವ್ಯವಹಾರ ಮಾಡ್ತಾ ಇದ್ದಾರೆ ಅರ್ಜುನ, ಅವ್ರ ಶ್ರದ್ಧೆ ಇದೆ, ಒಳ್ಳೆ ಶ್ರದ್ಧೆ ಅಲ್ಲ ಅದು, ಕೆಟ್ಟ ಶ್ರದ್ಧೆ ಇದೆ. ಈ ಶ್ರದ್ಧ ಅಂತ ಪದ ಉಪಯೋಗಿಸ್ತ. ಆ ಶ್ರದ್ಧೆ ವಿಶ್ಲೇಷಣೆಯನ್ನು ಭಗವಂತ 17ನೇ ಅಧ್ಯಾಯದಲ್ಲಿ ಮಾಡ್ತಾನೆ. ಶ್ರದ್ಧ ಅನ್ನೋ ಪದ ಇಷ್ಟೇ ಅರ್ಥ ಮಾಡ್ಕೋಬಾರ್ದು, ಮತ್ತೆ ಅಲ್ಲಿ ನೋಡ್ಕೋಬೇಕು. ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಚ. ಶ್ರದ್ಧೆ ಅನ್ನೋದು ಮೂರು ವಿಧ, ಸಾತ್ವಿಕ ಶ್ರದ್ಧ, ರಾಜಸ ಶ್ರದ್ಧ, ತಾಮಸ ಶ್ರದ್ಧೆ. ಆದ್ದರಿಂದ ಮೂರು ವಿಧವು. ಆದ್ದರಿಂದ ನತು ಮಾಮ್ ಅಭಿಜಾನಂತಿ ತತ್ವೇನ ಅತಶ್ಚವಂತಿ. ಇದು ಅವರಿಗೆ ಗೊತ್ತಿಲ್ಲ. ಉಳಿದ ದೇವತೆಗಳನ್ನು ತಿಳ್ಕೊಂಡು ಏನು ಕೊಡ್ತಾರೆ, ಅವರೇ ಅಧಿಪತಿಯನ್ನು ತಿಳ್ಕೊಂಡು ಬಿಡ್ತಾರೆ. ಅವರು ನತುಮಾಮ ಅಭಿಜಾನಂತಿ, ನಾನು ಅರ್ಥ ಮಾಡಿಕೊಂಡಿಲ್ಲ ಅವರು. ಅದಕ್ಕೇನಾಗತ್ತೆ, ತತ್ವೇನ ಅತಃ ಚವಂತಿದೆ, ತಾತ್ವಿಕ ನಾನು ತಿಳ್ಕೊಂಡಿಲ್ಲ. ಆದ್ರಿಂದ ಅವರು ಭ್ರಷ್ಟರಾಗ್ತಾರೆ, ಅವರು ಪತನವನ್ನು ಕಾಣುತ್ತಾರೆ, ಅವರ ಗುರಿ ಸಾಧಿತವಾಗೋದೇ ಇಲ್ಲ. ನನ್ನನ್ನು ತಲುಪಿದ ಫಲ ಯಜ್ಞ ಸಾರ್ಥಕ, ತಲುಪದೆ ಹೋದ್ರೆ ಮೋಸ. ನನಗೆ ಕೊಟ್ಟಿದ್ರೆ ನೀವೀಗ ಇಲ್ಲ, ತೋರಿಸಿ ರಸೀದಿ ಇಲ್ಲ, ಹಾಕಿದ್ರೆ ಯಾರೋ ತಿಂದು ಹಾಕಿದ್ದಾರೆ ಅಷ್ಟೇ, ನನಗೆ ಸಂಬಂಧಪಟ್ಟಿಲ್ಲ. ಅದಕ್ಕೆ ಅವ್ರು ಬಿದ್ದು ಹೋಗ್ತಾರೆ. ಇವತ್ತು ತ್ರೈವಿದ್ಯರು ಬೀಳೋದಕ್ಕೆ ಅದೇ ಕಾರಣ, ಇವತ್ತು ನಮ್ಮ ಉಪಾಸನೆಗಳು ತಪ್ಪೋದು ಅದೇ ಕಾರಣ. 99% ಪಾಲು ಜನ ದೇವರ ಆರಾಧನೆ ಮಾಡ್ತಾರೆ ಅಂತ ಹೇಳೋ ಜನ ದೇವರನ್ನೇ ಮರ್ತಿಬಿಡ. ಭಗವದ್ಗೀತೆ ಕೇಳಿ ಏನು ತಿಳ್ಕೊಂಡಾಗತ್ತೆ, ಇದು ಅಷ್ಟೇ. ಭಗವದ್ಗೀತೆನ ಇಷ್ಟು ಜನ ಪಾರಾಯಣ ಮಾಡ್ತಾರಲ್ಲ, ಅದರ ಅರ್ಥ ಎಷ್ಟನೇ ತಿಳ್ಕೊಂಡಾಗತ್ತೆ ಹಾಗಿದ್ರೆ. ಇವತ್ತು ವಿಷ್ಣು ಸಹಸ್ರನಾಮ ಎಷ್ಟು ಜನದ ಕೈಯಲ್ಲಿದೆಯಲ್ಲ, ಎಷ್ಟು ಜನಕ್ಕೆ ಅದು ಉಪಯೋಗಕ್ಕೆ ಬಂದಾಗಾಯಿತು. ಇದು ಅಂದರೆ ಇವತ್ತು ಹೇಳೋದೊಂದು ಮಾಡೋದೊಂದು ಆಯ್ತಾರೆ. ಭಗವದ್ಗೀತೆ ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ, ಬಹುಶಃ ಇವತ್ತೇನಾದರೂ ಯಾವುದೇ ಪುಸ್ತಕದ ಅಂಗಡಿ ಹೋಗಿ ಭಗವದ್ಗೀತೆ ಕೇಳಿದರೆ ಇಲ್ಲ ಅಂದರೆ ಪುಸ್ತಕದ ಅಂಗಡಿನಲ್ಲದು. ರೈಲ್ವೆ ಸ್ಟೇಷನಲ್ಲಿ ಯಾವ ಪುಸ್ತಕ ಸಿಗೋ ಗ್ಯಾರಂಟಿ ಇಲ್ಲ. ಕತೆ ಕಾದಂಬರಿ ಎಲ್ಲ ಪದ್ಧತಿ ಏನು ಮಾಡಿದ್ರೂ ಸಿಗೋದಿಲ್ಲ. ಭಗವದ್ಗೀತೆ ಯಾವುದೋ ಒಂದು ಪ್ರಿಂಟ್ ಸಿಕ್ಕೇ ಸಿಗುತ್ತೆ, ಬಿಡೋದಿಲ್ಲ. ಯಾರೋ ಮಾಡಿದ ಅನುವಾದ ಏನೋ ಒಂದಿರುತ್ತೆ, ಒಂದು ಭಗವದ್ಗೀತೆ ಗ್ಯಾರಂಟಿ ಸಿಗೋದು. ಎಂಥ ಆಶ್ಚರ್ಯ! ಆ ಲೆಕ್ಕದೊಳಗೆ ಯೋಚನೆ ಮಾಡಿದರೆ ಎಲ್ಲರೂ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಭಾತೃಗತಿ ಅನ್ನಲೇಬೇಕು. ಅವ್ರು ಅನ್ನೋದಿಲ್ಲ ಅಂದರೆ ಅವ್ರಿಗೆ ಅರ್ಥನೇ ಆಗಿಲ್ಲ ಅಂತ, ತಿಳುವಳಿಕೆನೇ ಇಲ್ಲ. ಹಸಿವಾಗಿದೆ ಅಂತ ಹೇಳೋದು ಪಕ್ಕದಲ್ಲಿದೆ, ಊಟ ಇದೆ, ಹಸಿವಾಗಿದೆ ಏನು ತಾನೇ ಮಾಡೋದು ಅಂತ ಕೂತ್ಕೊಂಡ್ರೆ ಹಾಗೋ. ಅಂದರೆ ಭಗವದ್ಗೀತೆ ಇದೆ, ಪ್ರಾಬ್ಲಮ್ ಸೊಲ್ಯೂಷನ್ ಅಂತ ಏನು ಮಾಡಬೇಕು ಇದಕ್ಕೆ? ಇಟ್ ಸಾಲ್ವ್ಸ್ ಆಲ್ ದಿ ಪ್ರಾಬ್ಲಮ್ಸ್. ನಮ್ಮ ಪ್ರಾಬ್ಲಮ್ ಇಷ್ಟ, ಅದು ಮುಟ್ಟೋದಿಲ್ಲ ಅಂದರೆ ನಮ್ಮ ಪ್ರಾಬ್ಲಮ್ ಅಷ್ಟೇ ಹೊರತು ಅದು ತೊಗೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲೇಬೇಕು ಅನ್ನೋದು ಭಗವದ್ಗೀತೆಯ ವೈಶಿಷ್ಟ್ಯ. ನೋಡು ಅರ್ಜುನ, ದೇವಾನ್ ದೇವಯಜೋ ಯಾಂತಿ ಪಿತೃಣ್ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯಾಹ ಯಾಂತಿ ಮದ್ಯಾದ್ಯನೋಪಿ ಮಾಂ. ಎಷ್ಟು ಸಿಂಪಲ್ ಆಗಿರೋದು, ಎಷ್ಟು ದೊಡ್ಡ ತತ್ವ ಇದು. ಅದು ದೇವಾನ್ ದೇವಯಜೋ ಯಾಂತಿ, ಯಾವ ದೇವತೆಗಳ ಆರಾಧನೆ ಮನುಷ್ಯ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದಾನಲ್ಲ ಅಲ್ಲಿಗೆ ಹೋಗಿಬಿಡ್ತಾನಷ್ಟೇ ಅವನು, ನನ್ನ ಲೋಕಕ್ಕೆ ಬರೋದಿಲ್ಲ. ತಪ್ಪು ತಿಳ್ಕೊಂಡಿದ್ದಾನೆ ಆದ್ರಿಂದ ಅಲ್ಲಿಗೆ ಹೋಗ್ತಾನ ಅವನು. ದೇವಾನ್ ಪಿತೃಣ್ಯಾಂತಿ ಪಿತೃವ್ರತಾ, ಪಿತೃಗಳ ಆರಾಧನೆ ಅಷ್ಟೇ ಮಾಡ್ತಾರಲ್ಲ, ಅದು ಪಿತೃಲೋಕಕ್ಕೆ ಅಷ್ಟೇ ಹೋಗ್ತಾರೆ, ಈ ಕಡೆ ಬರೋದಿಲ್ಲ. ಭೂತಾನಿ ಯಾಂತಿ ಭೂತೇಜ್ಯಾಹ, ಭೂತಗಳ ಆರಾಧನೆ ಮಾಡೋ ಜನ ಇದ್ದಾರಲ್ಲ ಅವ್ರು ಭೂತಗಳಿಗೆ ಬಡಿಗೆ ಹೋಗ್ತಾರೆ, ನನ್ನ ಹತ್ರ ಬರೋದಿಲ್ಲ. ಆದರೆ ಯಾಂತಿ ಮಧ್ಯಾಜನೋಪಿ ಮಾಂ, ನನ್ನನ್ನೇ ಯಾರು ಆರಾಧನೆ ಮಾಡ್ತಾರಲ್ಲ, ಕಾಯೇನ ವಾಚ ಮನಸೇಂದ್ರಿಯರು ಅಂಥೇಳಿ, ಅವ್ರು ನನ್ನ ಬಳಿಗೆ ಬರ್ತಾರೆ. ಅವ್ರು ಆ ಕಡೆ ಹೋಗ್ತಾರೆ, ಇನ್ನು ಕಡೆ ಬರ್ತಾರೆ, ಏನು ತಪ್ಪು ಅಂದರೆ ಅವರೆಲ್ಲ ವಾಪಸ್ ಬರ್ತಾರೆ, ಅವರಿಗೆ ಸದ್ಗತಿ ಇಲ್ಲ. ಆದರೆ ನನ್ನಲ್ಲಿ ಬರ್ತಾರಲ್ಲ, ಮಾಮುಪೇತ್ಯತ ಕೌಂತೇಯ ಪುನರ್ಜನ್ಮ ನವೀದ್ಯತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವತ್ತು ಯಾವ ಬಸ್ ಅಲ್ಲಿ ಕೂತಿರ್ತೋ ಅಲ್ಲಿಗೆ ಹೋಗ್ತೇವೆ ಅಷ್ಟೇ. ನಾವು ಹೋಗ್ಬೇಕು ಅಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಬಸ್ ಕೂಡ ಸರಿ ಇರಬೇಕಲ್ಲ. ಮೈಸೂರು ಅನ್ಕೊಂಡು ಹುಬ್ಬಳ್ಳಿ ಬಸ್ ಹತ್ತಿರ ಹುಬ್ಬಳ್ಳಿ ಹೋಗಿರ್ತಾನೆ ಅಷ್ಟೇ. ನಾವು ಮೈಸೂರು ಅನ್ಕೊಂಡೆ ಮನಸ್ಸಲ್ಲಿ ಅಂತ ಕೇಳಿದ್ರೆ ನಾವು ಹೋಗಿದ್ದೆ ಅನ್ಕೊಂಡ್ಬಿಡೋದು ಇಳಿದ್ಬಿಡ್ತಾನೆ ಅಷ್ಟೇ. ಒಂದು ಮನಸ್ಸಲ್ಲಿ ಹೋಗಿದ್ದು ಮನಸ್ಸೊಳಗೆ ಅಷ್ಟೇ ಅಂದ್ಕೊಳ್ಳೋದು ಅಷ್ಟೇ ಅಲ್ಲ, ಬಸ್ ಕೂಡ ಹತ್ತಬೇಕು. ಎಲ್ಲಿಗೆ ಹೋಗಬೇಕು ಅಂತ ಮನಸ್ಸಲ್ಲಿ ಇದೆಯಲ್ಲ ಅಂತ ಬಸ್ಸೇ ಕ್ಯಾಚ್ ಮಾಡಬೇಕು. ನೀನು ಮೋಕ್ಷ ಬೇಕು ಅಂತ ಕಾನ್ಸೆಪ್ಟ್ ಇದ್ದ ಮೇಲೆ ಮೋಕ್ಷ ಕೊಡೋದನ್ನು ಹಿಡಿಬೇಕೆ ಹೊರತು ಬೇರೆ ಕಡೆ ಹಿಡಿಬಾರ್ದು, ಇಲ್ಲದ ಹೊರತು ತಪ್ಪಾಗುತ್ತೆ. ನಾವು ಈ ರೀತಿ ಯಾಕೆ ಹೋಗಬಾರ್ದ್ರೆ ಭಗವಂತ ಹೇಳ್ತಾನೆ, ಇವತ್ತು ನಾವು ಹುಬ್ಬಳ್ಳಿ ಹೋಗಬೇಕು ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ತುಮಕೂರು ಬಸ್ ಬರುತ್ತೆ, ಹತ್ತಿಬಿಡೋದನ್ನು ಹುಬ್ಬಳ್ಳಿ, ಅಲ್ಲಿಂದ ಇನ್ನೊಂದು ಕ್ಯಾಚ್ ಮಾಡಿದರೆ ಹಿರಿಯರು ಬಸ್ ಸಿಕ್ಕೇ ಸಿಗುತ್ತೆ. ಅಲ್ಲಿ ಹಿಡಿದು ಮತ್ತೆ ದುರ್ಗದ ಬಸ್ ಹಿಡಿಯೋದು, ಮತ್ತೆ ಅಲ್ಲಿಂದ ದಾವಣಗೆರೆ ಬಸ್ ಹಿಡಿಯೋದು, ಹೋಗ್ತಾನೆ 4 ದಿವಸಕ್ಕೆ ಹೋಗ್ತಾನೆ ಹುಬ್ಬಳ್ಳಿಗೆ ಅಷ್ಟೇ. ಅಲ್ಲಿ ಡೈರೆಕ್ಟ್ ಬಸ್ ಹಿಡಿದುಬಿಟ್ಟು ಸೀದ ಇಲ್ಲಿ ಕಣ್ಣು ಮುಚ್ಚದ ಅಲ್ಲಿ ಹಿಡಿತಾನೆ ಹೋಗಿಬಿಟ್ಟು. ಇವತ್ತರ ಬಸ್ ಹಚ್ಚಬೇಕಾದ್ರೆ ಸ್ಟ್ರೈಟ್ ಬಸ್ ತ್ರೂ ಬಸ್ ಹಚ್ಚಬೇಕು ಹತ್ತಬೇಕು ಅಂತ ಹೇಳ್ತೇವೆ. ಇನ್ನು ಅದು ಅನುಸಂಧಾನದೊಳಗೆ ಎಲ್ಲೆಲ್ಲೂ ಅನುಸಂಧಾನ ಮಾಡ್ತೇವೆ, ಏನು ತಪ್ಪು ಯೋಚನೆ ಮಾಡಿದ್ರೆ ಅಂತ ಹೇಳ್ತಾರೆ. ಬೇರೆ ದೇವತೆಗಳ ಪೂಜೆಯನ್ನೇ ಮಾಡಿ ಕೃಷ್ಣಾರ್ಪಣ ಅಂತ ಯಾಕೆ ಅನ್ನಬಾರದು ಅಂದರೆ ಅನ್ನಬಾರದು ಉಪಯೋಗ ಬೇರೆ ಕೃಷ್ಣನ್ನೇ ಪೂಜೆ ಮಾಡೋಕ್ಕೆ ಬರ್ತಿರಬೇಕಾದ್ರೆ ಅನ್ಯ ದೇವತೆ ಪೂಜೆ ಯಾತಕ್ಕೆ ಮಾಡಬೇಕು ಅಂತ ಕೇಳುತ್ತೆ. ಮಾಡೋ ಕಾರಣ ಇಲ್ಲ, ಬಿಟ್ಬಿಡ್ಬೇಕಾ, ಬಿಟ್ಬಿಡಬೇಡಿ. ಅವರ ಒಳಗೆ ನಾರಾಯಣನ ಪೂಜೆ ಮಾಡಿ ಅಷ್ಟೇ. ಅವರು ಪೂಜೆ ಮಾಡಿ ದೇವರ ಪೂಜೆ ಅನ್ನೋದಲ್ಲ. ಪೂಜೆ ಮಾಡ್ತಿರ್ಬೇಕಾದ್ರೆ ಗಣೇಶ ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಮೂರ್ತಿಗೆ ಆರಾಧನೆ ಮಾಡಿ, ಸೂರ್ಯ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನಾರಾಯಣನಿಗೆ ಅಂತ ಪೂಜೆ ಮಾಡಿ. ಈ ಪೂಜೆ ಮಾಡಿ ಕೊನೆಗರ್ಪಣೆ ಮಾಡೋದಲ್ಲ, ಆ ಟೈಮಲ್ಲೇ ಹೋಗ್ತಿರ್ಬೇಕು, ಆ ರೀತಿ ಇರಬೇಕು. ಪ್ರತಿ ಚಲನಿಗೂ ಹೇಗೆ ಎಂಟರ್ ಮಾಡ್ತಾನೆ ಹಾಕಿ, ಒಟ್ಟು ತಿಂಗಳು ತಿಂಗಳು ಎಲ್ಲ ಹಾಕಿ ಕೊನೆ ಒಂದು ದಿವಸ ಮಾತ್ರ ಚಲನ ಬರೆದ್ರೆ ಸಾಕುವಲ್ಲ. ಪ್ರತಿಯೊಂದು ಅಕೌಂಟ್ ಹಾಕಿ ದುಡ್ಡು ಹಾಕಬೇಕಾದ್ರೆ ಹೇಗೆ ಸಪರೇಟ್ ಬರೀತಾ ಹೋಗ್ತಾನಲ್ಲ, ಡೈರೆಕ್ಟಾಗಿ ಬರೀರೇ ಹೊರತು ಬೇರೆ ಮಾಡೋದಲ್ಲ. ಉಳಿದ ದೇವತೆಗಳನ್ನು ಬಿಡಬೇಡಿ, ತಾರತಮ್ಯ ಚಿಂತನೆ ಬಿಡಬೇಡಿ, ಅಂತರ್ಯಾಮಿ ಭಗವಂತ ಮದನ ಮರೆಯಬೇಡಿ, ಆಗ ಮಾತ್ರ ಪೂಜೆ ಆಗೋದು. ಆಗ ಅರ್ಜುನ ದೊಡ್ಡ ಪ್ರಶ್ನೆ ಒಂದು ಕೇಳ್ತಾನೆ, ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಅರ್ಜುನ ಯಾವುದು ಬಾಯಿ ಬಿಟ್ಟು ಕೇಳೋದಿಲ್ಲ, ಕೃಷ್ಣ ಸರ್ವಜ್ಞನಾದ್ದರಿಂದ ಕೇಳಿ ಬಾಯಿ ಬಿಟ್ಟು ಕೇಳಿದ ಪ್ರಶ್ನೆಗೆ ಹಾಗೆ ಉತ್ತರ ಕೊಡ್ತಾನೆ, ಬರೋ ಪ್ರಶ್ನೆಗೆ ತಾನೇ ಉತ್ತರ ಕೊಟ್ಬಿಡ್ತಾನೆ. ಕೃಷ್ಣನಿಗೆ ಒಂದು ಸಂಶಯ ಬರುತ್ತೆ, ಈ ಸಣ್ಣ ಪುಟ್ಟ ದೇವತೆಗಳು ಪಾಪ ಸಣ್ಣ ಪುಟ್ಟ ಫಲ ಕೊಡ್ತಾರೆ, ಪೂಜೆ ಮಾಡಬೇಡ ಅಂತ ಹೇಳ್ತೀಯ, ಬಟ್ ಅವ್ರ ಪೂಜೆ ಸಿಂಪಲ್ಲು ಅದಕ್ಕೆ ಮಾಡಿಬಿಡ್ತೇವೆ ಅಷ್ಟೇ, ಪೂಜೆ ಸಿಂಪಲ್ಲು ಮಾಡಿಬಿಡ್ತೇವೆ. ನೀನು ಉಚ್ಚಾಪಟ್ಟೆ ಫಲ ಕೊಡೋದು, ಅವನು ಮೋಕ್ಷ ಕೊಡೋದು, ಆ ದೇವತೆಗಳು ಪೂಜೆ ಮಾಡಿದ್ರೆ ಒಂದೊಂದು ಸತ್ ಕಷ್ಟ ಆಗುತ್ತೆ ನಮ್ಗೆ ಎಷ್ಟೋ ಸಲ. ಮಾರಮ್ಮ ಗೀರಮ್ಮನೆ ಕುರಿ ಗಿಳಿ ಕೇಳಿ ಕೇಳ್ತಾ ಇರ್ತಾರೆ ಪಾಪ, ಅವ್ರೇನು ಮೋಕ್ಷ ಕೊಡೋದಿಲ್ಲ, ಅವರೇ ಕೇಳ್ತಿರ್ತಾರೆ. ಇನ್ನು ಕೆಲವು ದೇವತೆಗಳು ಏನೇನೋ ಕೇಳ್ತಾರೆ, ಕೆಲವು ಅಶ್ವಮೇಧ ಕೆಲವು ವಿಷಯ ಆಗಲೇಬೇಕಿಲ್ಲ, ಅಶ್ವಮೇಧ ಆಗೋದಿಲ್ಲ, ಕೆಲವು ವಿಧಿವಿಧಾನ ಪ್ರಕಾರ ಆಗಲೇಬೇಕು ಅದಕ್ಕೆ, ಅದೆಲ್ಲ ಕೇಳ್ತಿರ್ತಾರೆ. ಅವರೇನು ಮೋಕ್ಷ ಇಷ್ಟ ಕೊಡೋದಿಲ್ಲ, ಅಷ್ಟಕ್ಕೆ ಅಷ್ಟು ಕೇಳ್ತಾರೆ ಅಂದ ಮೇಲೆ ನೀನು ಮೋಕ್ಷ ಕೊಡು ಅಂದ ಮೇಲೆ ನೀನೇ ಕೇಳ್ತೀವಿ, ಯಾರಿಗೆ ಗೊತ್ತಿ ಮತ್ತೆ ಮೋಕ್ಷ ಕೊಡೋ ಅಂದ್ರೆ ಭಾರಿ ಕಾಸ್ಟ್ಲಿ ಎಷ್ಟು ಅಂತ ಆಯ್ತಲ್ಲ. ಈಗ ಈ ಟೆಂಪ್ರರಿ ಕೆಲಸಕ್ಕೆ ನಾಲ್ಕರಲ್ಲಿ ಅಷ್ಟು ಲಂಚ ಕೇಳಿದರೆ ಪರ್ಮನೆಂಟ್ ಕೆಲಸಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ಪೂಜೆ ಮಾಡೋದಿಲ್ಲ ಮಹಾರಾಯ, ತಪ್ಪು ತಿಳ್ಕೊಂಡ್ಬಿಡ್ಬೇಡ ಅಂತ ಹೇಳೋದಲ್ಲ ದೇವರಿಗೆ. ಅದಕ್ಕೆ ನೀನು ಪೂಜೆ ಮಾಡೋದಿಲ್ಲ, ನಾವು ತುಂಬ ದೊಡ್ಡ ಫಲ ಕೊಡೋರು, ತುಂಬ ಬೆಲೆ ಬಾಳತಕ್ಕಂಥ ವಸ್ತು, ಅದಕ್ಕೆ ನಮಸ್ಕಾರ ಅಂದರೆ ದೂರ ಇರು ಅಂತ, ಅದಕ್ಕೆ ನಮಸ್ಕಾರ, ಇನ್ನು ತಂಟೆ ಬಂದಿಲ್ಲ ನಾವು, ನಮ್ಮ ತಂಟೆ ನೀನು ಬರಬೇಡ ಅಂತ ಯಾಕೆ ಅನ್ನಬಾರದು? ಬಹಳ ಒಳ್ಳೆಯ ಪ್ರಶ್ನೆ ಇದು. ದೊಡ್ಡ ಫಲ ಕೊಡೋ ದೇವರು ಕಾಸ್ಟ್ಲಿ ಅಂತ ಯಾಕೆ ಅನ್ನಬಾರದು ಅಂತ ಪ್ರಶ್ನೆ. ಅದು ಭಗವಂತ ಉತ್ತರ ಕೊಡ್ತಾನೆ, ಅರ್ಜುನ ದೊಡ್ಡ ಫಲ ಕೊಡ್ತೇನೆ, ನಾನು ರೇಟ್ ಎಷ್ಟು ಗೊತ್ತಾ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಸ್ಯಾಮಿ ಪ್ರಯತಾತ್ಮನಃ. ಎಂಥ ಶ್ಲೋಕ, ಪ್ರಶ್ನೆ ಹಾಕೊಂಡು ಓದಿ ಶ್ಲೋಕಕ್ಕೆ ಎಂಥ ಮಹತ್ವ ಬರುತ್ತೆ. ನಾನು ಮೋಕ್ಷ ಕೊಡ್ತೇನೆ ಅರ್ಜುನ, ನನ್ನ ಪೂಜೆಗೆ ಏನು ಬೇಕು ಗೊತ್ತಾ? ನಿಯಮಗಳೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಪತ್ರ ಪುಷ್ಪ ಫಲ ತೋಯ, ಪತ್ರ ಎಲೆ, ಪುಷ್ಪ ಹೂವು, ತೋಯ ನೀರು, ಮತ್ತೆ ಫಲ ಹಣ್ಣು, ಇಷ್ಟೇ. ಅದು ಬಹುವಚನ ಕೂಡ ಅಲ್ಲ. ಪತ್ರಂ ಏಕವಚನ, ಒಂದು ಒಂದು ಪತ್ರ, ಒಂದು ಪತ್ರ. ಆಮೇಲೆ ಪುಷ್ಪಂ ಪುಷ್ಪಾಣಿ ಅಲ್ಲ, ಒಂದು ಪುಷ್ಪ. ಆಮೇಲೆ ಫಲ ಒಂದು ಫಲ, ತೋಯಂ ಒಂದು ಹನಿ ನೀರು, ಮತ್ತೆ ಒಂದು ಹನಿ ನೀರು ಅಷ್ಟೇ, ಹೆಚ್ಚು ಬೇಡ. ಬಹುಶಃ ಈ ರೀತಿ ಯಾರು ಮನೆ ಬಂದು ಒಂದು ಹನಿ ನೀರು ಕೊಡಿ ಶಾಪ ಹಾಕಿ, ಒಂದು ಹನಿ ನೀರು ಕೊಡೋದಿಲ್ಲ ಅಂತ ಗಲಾಟೆ ಮಾಡಿದವರ್ತಾನೆ ಈ ಮಧ್ಯೆ. ಒಂದು ಹನಿ ನೀರು ಕೊಟ್ಟುಬಿಡಿ, ಯಾರು ತೃಪ್ತಿ ಆಗುತ್ತಾ ನಮಗೆ? ಸಾಧ್ಯನೇ ಇಲ್ಲ. ಒಂದೊಡೆ ಕೂತ್ಕೊಳ್ಳಿ ಅಂತ ಒಂದು ಒಂದೇ ಒಂದು ಎಲೆ ಹಾಕು, ಇಷ್ಟೇ ಅಷ್ಟು ಎಲೆ ಕೊಡೋದು, ಒಂದು ಇಷ್ಟೇ ಚಿಕ್ಕ ಹಣ್ಣು ಕೊಟ್ಬಿಡೋದು, ಚಿಕ್ಕದೊಂದು ಹಣ್ಣು ಕೊಟ್ಬಿಡೋದು. ಆಮೇಲೆ ಅವ ಚಿಕ್ಕ ಒಂದು ಹಣ್ಣು ಒಂದು ಹನಿ ನೀರು ಇಟ್ಬಿಡೋದು. ಕೃಷ್ಣಾರ್ಪಣ ಅತಿಥಿಗಳು ಭಾರಿ ಪುಣ್ಯ, ಜನ್ಮದಿನ ಪುಣ್ಯ, ನಿತ್ಯ ನಿತ್ಯ ಹೀಗೆ ಬರ್ತಿರ್ಬೇಕು ಅಂದರೆ ಸತ್ತೋ ಬಿಡ್ತಿರಲಿ ಮನೆಗೆ ಬಂದರೆ ಅಂತ ಹೇಳ್ತಾನೆ. ಇಷ್ಟು ತಿಂದರೆ ಗೋವಿಂದ ನನ್ನ ಅವಸ್ಥೆ ಯಾವುದಯ್ಯ? ಕೃಷ್ಣರು ಹೇಳಿದ್ದಾರೆ, ನಿಮ್ದೇನು ಅಂತ ಕೇಳಿದರೆ ಅವನು ಕೃಷ್ಣ ಹೇಳಿದ್ದಾನೆ, ನಮಗೆಲ್ಲ ಆಗೋದ್ರಿ ಅಂತ ಹೇಳಬೇಕಷ್ಟೇ, ಇನ್ನೇನೇ ಇಲ್ಲ. ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ, ದೇವರಷ್ಟು ಸುಲಭ ಯಾರೂ ಇಲ್ಲ. ಈ ಮಾತನ್ನು ಎಷ್ಟು ಹೇಳಿದರೂ ಕೂಡ ಸಾಲ. ಪತ್ರಂ ಪುಷ್ಪಂ ಫಲಂ ಫಲಂ ತೋಯಂ, ಅದಕ್ಕೆ ದಾಸರ ಅರ್ಥ ಅನುವಾದ ಮಾಡ್ತಾರೆ ಅದನ್ನು ಹಾಗೇನೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು, ಇಂದಿರಾ ರಮಣನಿಗೆ ಅತ್ವಿತ ಎನಲು, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವಲಕುಮಿ ರಮಣ ಇವಗಿಲ್ಲ ಗರುವ. ಎಂಥ ಮಾರ್ಮಿಕವಾಗಿ ಇದೇ ಶೋಕರ ಇಟ್ಟಿದ್ದು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು, ಇಂದಿರಾ ರಮಣನಿಗೆ ಅರ್ಪಿತ ಎನಲು. ಅಂದರೆ ಭಗವದ್ಗೀತೆಯನ್ನು ದಾಸರು ಹೇಗೆ ಕಂಡಿದ್ದಾರೆ ಅರ್ಥ ಮಾಡ್ಕೋಬೇಕು. ನಿಜವಾದ ಅರ್ಥದಲ್ಲಿ ಭಗವದ್ಗೀತೆಯನ್ನು ಭಗವದ್ಭಕ್ತರು ಅರ್ಥ ಮಾಡಿಕೊಳ್ಳೋ ಹಾಗೆ ಬೇರೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಷ್ಟು ಸುಲಭ ನಾನು ಅಂತ ಹೇಳ್ತಾನೆ. ಅದನ್ನು ದಾಸರಾರು ಹೇಳ್ತಾರೆ, ಸುಲಭರೊಳಗೆ ಅತಿ ಸುಲಭ, ಚಲುವರೊಳಗೆ ಅತಿ ಚಲುವ, ದೇವರಷ್ಟು ದೊಡ್ಡವನು ಕರುಣಾಳು ಯಾರೂ ಇಲ್ಲ ಈ ಮಧ್ಯೆ. ಇದು ಭಗವಂತನ ವಿಶಿಷ್ಟವಾದಂಥ ಒಂದು ಪದ್ಧತಿ. ಆ ಶ್ಲೋಕ ಹುಷಾರಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ದೇವರು ಭಾರಿ ಸಿಂಪಲ್ ಅಂತ ಹೇಳಿದ್ದಾರೆ. ಒಂದು ದಳ, ಒಂದು ಪತ್ರ ಸಾಕಂತೆ, ಒಂದು ಪುಷ್ಪ ಸಾಕಂತೆ, ಒಂದು ಹಲ್ಲು ಸಾಕಂತೆ ಅಂತ ಹೇಳಿಬಿಡೋದು. ಯಾವುದೋ ಒಂದು ಈರುಳ್ಳಿ ಪತ್ರ ಇಟ್ಬಿಡತ್ತದು, ಯಾವುದು ಪರಂಗಿ ಹೆಣ್ಣು ತಂದಿಟ್ಬಿಡೋದು ದೇವ್ರ ಮುಂದೆ. ಎಲ್ಲ ನಿಷಿದ್ಧ, ಏನು ಕಣ್ಣೆತ್ತಿ ನೋಡೋದಿಲ್ಲ, ಎಲ್ಲ ತಂದ್ರೆ ದೇವ್ರ ಗೀತೆ ನೋಡಿದ್ರೆ ಹೇಗೆ ಹೇಳಿದೆ, ಏನು ಸಿಕ್ಕ ಅಂದಿಟ್ಬಿಡೋದೇ ಕೆಲಸ ಹೇಳ್ತಾರೆ. ಅದೆಲ್ಲ ಅಲ್ಲ ಇಲ್ಲಿ. ಪತ್ರ ಪುಷ್ಪ ಫಲ ಸೋಯ ಅಂದರೆ ಯಾವುದೋ ಪತ್ರ ಅಲ್ಲ, ತುಳಸಿ ಪತ್ರದಂಥ ಪತ್ರ ಆಗಬೇಕು. ಯಾವುದೋ ಫಲ ಅಲ್ಲ, ಶ್ರೇಷ್ಠವಾದಂಥ ಅನಿಷಿದ್ಧವಾದ ಫಲ ಆಗಬೇಕು. ಯಾವುದೋ ನೀರಲ್ಲ, ಗಂಗೋದಕರದ ಪವಿತ್ರ ನೀರಾಗಬೇಕು. ಅದನ್ನೇ ದಾಸರಾಯರು ಒಂದು ಅಂತ ಅಷ್ಟೇ ಹೇಳಲಿಲ್ಲ, ಒಂದು ದಳ ಶ್ರೀ ತುಳಸಿ ಅಂತ ಹೇಳಿದರು. ಬರೀ ಒಂದು ಆಗಬಾರದು, ಒಂದು ದಳ ಯಾವುದೋ ತುಳಸಿ ಆಗಬಾರದು, ಒಂದು ದಳ ಯಾವುದೋ ವಸ್ತುನೂ ಆಗಬಾರದು, ಯಾವುದೋ ಎಲೆ ಆಗಬಾರದು, ಒಂದೊಂದು ದಳ ಶ್ರೀ ತುಳಸಿ, ಯಾವುದೋ ನೀರಾಗಬಾರದು. ಮತ್ತೆ ಬಿಂದು ಗಂಗೋದಕ, ಬಿಂದು ಒಂದು ಬಿಂದು ಗಂಗೋದಕ ಅಂದರೆ ಕಡಿಮೆ ಕೊಟ್ಟರೆ ತಪ್ಪಲ್ಲ, ನಿಷಿದ್ಧ ಪದಾರ್ಥ ಕೊಡಬಾರದು. ಕಡಿಮೆ ಕೊಟ್ಟರೆ ತಪ್ಪಲ್ಲ, ನಿಷಿದ್ಧ ಪದ ಬಂಗಾರ ಥರ ಕೊಡ್ತೇನೆ ಅಂತ ಕೊಟ್ಬಿಡುದು ಕದ್ದಿದ್ದು. ಮಾರಾಯ ಬೇಡ, ಒಂದು ಬಂಗು ಒಂದು ಪೈಸೆ ಕೊಡ್ತೀಯ ಸಾಕು, ಕದ್ದಿಲ್ಲ ನಿನ್ನ ಸಂಪಾದನೆ ಸಾಕು ನನಗೆ ಬೇಕಾದಷ್ಟಾಯ್ತು. ಕದ್ದು ಬಂಗಾರ ಥರ ಕೊಡೋದಕ್ಕಿಂತ ಬರೀ ಒಂದು ಕೃಷ್ಣಾರ್ಪಣ ಕೊಡ್ಲಿಕ್ಕೆ ಏನಿಲ್ಲ ಅಂತ ಹೇಳ್ಕೊಳ್ಳಿ ಪರವಾಗಿಲ್ಲ, ಆದರೆ ಆ ರೀತಿ ಕೊಡಬೇಕು. ನಿಷಿದ್ಧ ಪದಾರ್ಥವನ್ನು ದೇವರು ಎಂದೂ ಸ್ವೀಕಾರ ಮಾಡೋದಿಲ್ಲ. ಇದನ್ನು ಮಧ್ವಾಚಾರ್ಯ ಎಷ್ಟು ಒತ್ತಿ ಹೇಳ್ತಾರೆ ಗೊತ್ತಾ? ದೇವ್ರ ಪೂಜೆ ಬಿಡಬೇಡಿ, ದೇವ್ರ ಪೂಜೆ ಮಾಡ್ತೇವೆ ಅಂದರೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿದ್ದಾರೆ. ಧರ್ಮೇಣೇಜ್ಯ ಸಾಧನಾನೇ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಧರ್ಮೇಣ ಇಜ್ಜ ಸಾಧನಾನಿ ಸಾಧಯಿತ್ವ, ದೇವ್ರ ಪೂಜೆ ನೀರು ಬೇಕು, ತುಳಸಿ ಬೇಕು, ಎಲ್ಲ ಬೇಕಲ್ಲ, ಅದನ್ನು ಧಾರ್ಮಿಕ ಸಂಪಾದನೆ ಮಾಡಬೇಕೇ ಹೊರತು ನಿಷಿದ್ಧ ಸಂಪಾದನೆ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ತುಂಬ ಜನ ಮೋಸ ಮಾಡೋರು ಸಿಗ್ತಾರೆ. ಏನ್ರಿ ಏನ್ರಿ ಕೋಟಿಗಟ್ಟಲೆ ಮೋಸ ಮಾಡ, ಎಲ್ಲ ದೇವಸ್ಥಾನ ಕಟ್ಟಿಸಿದ್ದೇನ್ರಿ, ದೇವ್ರ ತನಗ ದೇವಸ್ಥಾನ ಯಾಕೆ ಅಡ್ತಾನೆ? ಪರಮಾತ್ಮ ವೈಕುಂಠ ಲೋಕ ಇದೆ ಅವನಿಗೆ, ದೇವಸ್ಥಾನ ಕದ್ದಣದಲ್ಲಿ ಯಾಕೆ ಕಟ್ಟಿಸ್ತೀಯ ನೀನೀಗ? ಪ್ರಾಮಾಣಿಕ ರೀತಿಯಲ್ಲಿ ಕಟ್ಟಿಸು, ಏನು ದುಃಖ ಇಲ್ಲ. ದೇವರಿಗೆ ಅದು ಬೇಡ, ಇದ್ರೆ ಕಟ್ಟಿಸು, ಪ್ರಾಮಾಣ್ಯ ಸಂಪಾದನೆ ಕಟ್ಟಿಸು, ಏನು ತಪ್ಪಲ್ಲ. ಆದರೆ ಮೋಸ ಮಾಡಿದ ಹಣದಿಂದ ಬೇಕಾಗಿಲ್ಲ ಅಂತ ಹೇಳಿದ್ದೆ. ಮೋಸ ಮಾಡದ ಹಣ ಎಂದೂ ಮೋಸ ಮಾಡಿದ ಹಣ ದೇವರು ಸ್ವೀಕಾರ ಮಾಡೋದಿಲ್ಲ. ದೇವರಿಗೆ ಮೋಸ ಮಾಡಿದ ಹಣ ಆಗಬಾರದು, ಮೋಸ ಮಾಡಿದ ಪದಾರ್ಥ ಆಗಬಾರದು, ಮೋಸ ಮಾಡಿದ ವಸ್ತು ಆಗಬಾರದು, ಅದು ಇದಲ್ಲ ಮೋಸ ಮಾಡಿದ ತುಳಸಿ ಆಗಬಾರದು, ಮೋಸ ಮಾಡಿ ತಂದ ಹೂವಾಗಬಾರದು ಅಂತ ಹೇಳಿದ್ದೆ. ಮೋಸ ಮಾಡಿ ತಂದ ಹೂವನ್ನು ದೇವರಿಗೆ ಹಾಕಬೇಡಿ ಅಂತ ಹೇಳ್ತಾರೆ. ಜಯತೀರ್ಥರು ಪದ್ಯಮಾಲದಲ್ಲಿ ಹೇಳ್ತಾರೆ, ಅಕ್ರೀತಾನಿ ಅಪ್ರದತ್ತಾನಿ ಚೌರ್ಯಾಲ್ಲಬ್ಧಾನಿ ಅವ ಜ್ಞಾನೀಚ. ಕಳ್ಳತನದ ಹೂವುಗಳನ್ನ ದೇವರಿಗೆ ಹಾಕಬೇಡಿ ಅಂತ ಹೇಳ್ತಾರೆ. ನಮ್ಮ ಜನ ಮಾಡೋದೇ ಅದನ್ನ. ಇವನು ದೇವ್ರ ಪೂಜೆ ಮಾಡಿದ್ರೆ ಪಕ್ಕದ ಮನೆ ಕಾಂಪೌಂಡ್ ಖಾಲಿ, ಅವ್ರು ಹೇಳೋದಕ್ಕಿಂತ ಬೆಳೆಸೋದು ಇವಳು ಕಿತ್ತೋದವನು. ಎಷ್ಟು ಸಮಾಜ ನೋಡಿದಿರಾ, ಎಂಥ ಮೂರ್ಖರು ಇರ್ತಾರೆ. ಏನು ನಮ್ಮನೆ ಮುಂದೆ ಎಷ್ಟು ಮಾಡಿದವರು ಇದ್ದಾರೆ, ಊರುಗಳು ಬೆಳಗ್ಗೆ ಎಲ್ಲ ಪಾಪ ಉಂಡಾಕ್ ಹೋಗ್ಬಿಡ್ತಾರೆ. ಪೂಜೆ ಮಾಡಕ್ಕೆ ಹೋದ್ರೆ ಪುಣ್ಯ ಎಲ್ಲಿ ಆಗ್ತಾನೆ ಯಾರಿಗೆ ಗೊತ್ತಿ ಮತ್ತೆ? ಎಂಥ ಮೂರ್ಖರು ಇರ್ತಾರೆ. ಅವನು ಮಾಡಿದ ವಸ್ತು ನಮ್ಮ ಅವನ ವಸ್ತುವಿನ ಪೂಜೆ, ಅವನಿಗೆ ಪುಣ್ಯ ಹೋಗುತ್ತೆ, ನಮಗೇನು ಬಂತದ್ರಿಂದ? ಕದ್ದು ಪಾಪ ಅಷ್ಟೇ ಉಳಿತ ಹೊರತು ಬರಲಿಲ್ಲ. ಮತ್ತೆ ಹೂ ಬೇಕಲ್ಲ ಅಂತ ಕೇಳಿದರೆ ಹೇಳಿದ್ದಾರೆ, ಎಂಥ ಮಾತು ಹೇಳ್ತಾರೆ ಆಚಾರ್ಯರು, ನಿಜವಾಗಲೂ ಮಧ್ವಾಚಾರ ಯಾಕೆ ಮಧ್ವಾಚಾರ ಅಂತ ಕರೀತಾರೆ ಅಂತ ಹೇಳಿದ್ರೆ ಹೇಳ್ತಾರೆ, ಇಂಥ ಪುಷ್ಪಗಳು ದೇವರಿಗೆ ಬೇಕಾಗಿಲ್ಲ, ಭಾವ ಪುಷ್ಪ ಅಂತಿದೆ ಅಂತ. ಮಾನಸಿಕ ಪುಷ್ಪಗಳು ಬೇಕದ್ದು ದೇವರಿಗೆ. ಓಂ ನಮೋ ನಾರಾಯಣ ಅಹಿಂಸಾ ಪುಷ್ಪಂ ಸಮರ್ಪಯಾಮಿ. ಇನ್ಮೇಲೆ ಯಾರಿಗೂ ಹಿಂಸೆ ಮಾಡೋದಿಲ್ಲ. ದೇವ್ರಿಗೊಂದು ಹೂ ಬಿತ್ತು ಅಂತ ಹೇಳ್ತಾರೆ ದೇವರ ತನಗೆ. ನಾನು ಎಂದೂ ಸುಳ್ಳು ಹೇಳೋದಿಲ್ಲ, ಇನ್ನೊಂದು ಹೂವು ದೇವರಿಗೆ. ಎಂದೂ ನಾನು ಕದಿಯೋದಿಲ್ಲ, ಮತ್ತೊಂದು ಹೂವು ಅಂತ. ಎಂಟು ಹೂ ಹಾಕ್ಲಿಕ್ಕೆ ಬರುತ್ತೆ, ಬ್ರಹ್ಮಚರ್ಯ ಅಹಿಂಸಾ ತಪಸ್ಸು ಸತ್ಯ ದಾನ ಯಜ್ಞ ದಮ ತಪಸ್ಸು ಎಲ್ಲ ಹೂವುಗಳಂತೆ ಪರಮಾತ್ಮ. ಏಕಾಶ್ವರತ ಭಾರಿ ದೊಡ್ಡ ಹೂವು ಭಗವಂತನಿಗೆ, ಬಂಗಾರದ ಕೋಟಿ ಬಂಗಾರದ ಹೂವುಗಳು ಅಷ್ಟಮ ಆಗೋದಿಲ್ಲ ಅಂಥ ಹೂವು ಅಂತ ದೇವರಿಗೆ. ಅದೆಲ್ಲ ಕೃಷ್ಣಾಷ್ಟಮಿ ವ್ರತ ಚಾತುರ್ಮಾಸ್ಯ ವ್ರತ ಸತ್ಯ ಧರ್ಮಗಳ ಅನುಸಂಧಾನ ದೇವರಿಗೆ ಆಗ್ತಕ್ಕ ನಿಜವಾದ ಹೂವುಗಳಾದ್ದರಿಂದ ಅಂಥ ಹೂವನ್ನು ಹಾಕಿ ತಗೊಂಡು ಬಿಡ್ತೇನೆ, ಈ ಹೂವುಗಳ ಗಲಾಟೆಯಲ್ಲಿ ನನಗೆ ಏನೋ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ. ಇದೆಲ್ಲ ಯೋಚನೆ ಮಾಡಿದರೆ ದೇವರಿಗೆ ಪೂಜೆ ಮಾಡಲೇಬೇಕು, ಕಡಿಮೆ ಆದರೂ ಪರವಾಗಿಲ್ಲ, ಅದು ತಪ್ಪಾಗಿರಬಾರದು, ಒಂದು ವಿಷಯ ನಿಷಿದ್ಧವಾಗಬಾರದು. ಆ ಅರ್ಥ ಬರೆದ ಮಧ್ವಾಚಾರ್ಯ ಒಬ್ಬರೇ ಅರ್ಥವನ್ನು ಬರೆದಿತ್ತು, ಪತ್ರಂ ಪುಷ್ಪ ಅಷ್ಟನೇ ಎಲ್ಲರೂ ಬರೆದಿದ್ದೆ ಹೊರತು ನತು ಅನಿಷಿದ್ಧತ್ವ ಎಂದು ಕೂಡ ನತು ಅವಿಹಿತ ಪುತ್ರಾದಿ ಆಚಾರ್ಯರ ಭಾಷ್ಯ. ಯಾಕೆ? ತಸ್ಯ ನಿಷಿದ್ಧತ್ವೇನ ಉಕ್ತೇಹೆ ವರಾಹಾದವು. ವರಾಹಾದಿ ಪುರಾಣಗಳನ್ನು ತಪ್ಪು ಅಂತ ಹೇಳಿದ್ದಾರೆ, ಅದನ್ನು ಮಾಡಬಾರದು ಅಂತ ಹೇಳಬೇಕು. ಒಂದು ಘಟ್ಟ ತಲುಪಿದ್ದೇವೆ ನಾವೀಗ, ಇವತ್ತು ಹೊತ್ತಾಗಿದೆ, ನಾಳೆ ದಿವಸನೇ ಮಂಗಳ, ನಾಳೆ ದಿವಸ ದೀಪಾವಳಿ, ನಾಡಿದ್ದು ದೀಪಾವಳಿ. ಭಗವದ್ಗೀತೆಯನ್ನು ಜ್ಞಾನದೀಪ ಅಂತ ಕರೆದಿದ್ದ ಭಗವಂತನ ಹೇಳ್ತಾರೆ, ಜ್ಞಾನದೀಪೇನ ಭಾಸ್ವತ. ಭಗವದ್ಗೀತೆಯನ್ನು ನಾವು ಕೇಳ್ತಕ್ಕಂಥ ಸನ್ನಿವೇಶ ನಿಜವಾದ ಕಾರ್ತೀಕ ಮಾಸ ಒಂದು ಕಡೆಗೆ, ದೀಪಾವಳಿ ಒಂದು ಕಡೆ.